ஹரிபியோ நமஹ. அப்ரமம் பங்கரஹிதம் அஜடம் யுவனம் சதா ஆனந்ததீர்த்தமத்லம் பஜே தாபத்ரயாபகம் மித்யா சித்தாந்த துத்வாந்த வித்வம்சன விசக்ஷண ஜெய்தீர்த்தாக்கித்த நிர்பாததாம் நோஹுதம்பரே அர்த்திகல்பித கல்போயம் பிரத்யத்யகத கேசரி வியாசதித்த குர்பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தி ஐக்கிய தாஷ்ணிய வித்யாய ராகவேந்திராய சத்யமல்காய சதாங்க பருக்ஷணய சமதாம் காமத்தினவி துருவாதி துவாந்தரவையே வைஷ்ணவேந்தீபரேந்தவே ஸ்ரீராகவேந்த குருவே நமோ தின்தையாடவே ஆபாதமணி பர்யந்தம் குருநாமாக்கு ஸ்மரே தேன விக்னாஹ பிரணஷ்யந்தி சித்தி ச மனோரதாஹ. ஹரி ஓம் ஸ்ரீ குருப்யோ நமஹ. நாவு விஷ்ணு சஹஸ்ரநாம ஸ்வல்ப ஹொத்து கன்னடதல்லி பூர்த்தி ஹேள்பிட்டு ஆமேலே இங்கிலீஷ்னல்லி ஹேள்த்தினி முதல் கன்னடதல்லி ஹேள்பிட்டு. ஸோ ನಮಗೆ ಇದು ಸಾಫ್ಟ್ ಕಾಪಿ ವಿಷ್ಣು ಸಹಸ್ರನಾಮದ್ದು ವ್ಯಾಖ್ಯಾನದ್ದು ಕಳಿಸ್ತೀನಿ ಅಂತ ಹೇಳಿದ್ದಾರಲ್ವಾ ಶ್ರೀನಿವಾಸ ಹೆಬ್ಬಾಣಿ ಅವರು, ಎನ್ನಾದು ಸಿಕ್ಕಿದ್ರೆ ಕಳಿಸ್ರಿ. ಸೊ ದಟ್ ಕನ್ನಡ ಸ್ಕ್ರಿಪ್ಟ್ ಓದಲಿಕ್ಕಾಗದಾಗಿರೋರಿಗೆ ನಾನು ಹೆಲ್ಪ್ ಮಾಡ್ಬೋದು ಅಂಥೇಳಿ. ಸೊ ನಾನೀಗ ಋಷಿದೇವತೆ ಚಂದ್ರ ಸೇರಿಬಿಟ್ಟು ಶುರು ಮಾಡ್ತೀನಿ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ஸ்ரீவேதவியாசோ பகவான் ரிஷி அனுஷ்டுப் சந்த ஸ்ரீ மகாவிஷ்ணு பரமாத்மா ஸ்ரீமன் நாராயணோ தேவத ஸ்ரீலக்ஷ்மி நாராயண பிரசாத சித்தத்யதிபே விநியோக. ஓம் நமோ பகவதே வாசுதேவாய, ஓம் விஸ்வஸ்மை நம. ஓம் விஸ்வம் விஷ்ணுர் வஷட்காரோ பூதபவிய பவத் பிரபு, பூதகுத் பூதபுருத் பாவோ பூதாத்மா பூதபாவன, பூதாத்மா பரமாத்மா ச முக்தானாம் பரமாகதி அவ்யபுருஷ சாட்சி க்ஷேத்ரஜ்ஞோக்ஷரேவ ச யோகோ யோகவிதாம்நேதா பிரதானபுருஷேஸ்வரஹ நாசிம்ஹோ புஷ்யமான் கேசவ புருஷோத்தமஹ சர்வ ஷர்வ சிவஸ்தானுர் பூதாதிர் நிதிரவிய சம்பவோ பாவனோ பர்த்தா பிரபவ பிரபுரீஸ்வரஹ. இல்லி சம்பவோ பாவனோ பர்த்தா இ பாவன அன்வ சப்த அதர அர்த்தங்களனு நாம் நோட்தா வந்திதீவி. இ பாவன அந்த ஹேளிதரே பா அன்னுவது ಭಾ ಅಂತ ಹಾಗೆ ತಗೊಳ್ಳುವುದು, ಇಲ್ಲ ಭವ ಅಂತಕೊಂಡ್ರೆ ಭೂ ಅಂತ ತಗೊಳ್ಳುವುದು. ಹೀಗೆ ಭಾವನ ಭವ ಅನ್ನುವ ರೂಟ್ಸಿಂದ ತಗೊಂಡು ಬರುವಂಥದ್ದು ಅದನ್ನು ನೋಡ್ತಾ ಬಂದಿದ್ವಿ. ಇಲ್ಲಿ ಭಾವನ ಅಂತ ಹೇಳಿದರೆ ನಾವು ಭಾ ಅನ್ನುವುದೇ ಪ್ರಕಾಶ ಅಂತ ಒಂದಿತ್ತೆ. ಭಾ ಅಂದರೆ ಇರುವುದು, ಇರುವಿಕೆ ಅಂದರೆ ಭೂಧಾತುವನ್ನು ಭವ ಅಂತ ಮಾಡಬಹುದು, ಇಲ್ಲ ಭಾ ಅಂತಲೂ ಮಾಡ್ಬೋದು. ಭಾತಿ ಭಾತಿ ಭವತಿ ಅಂಥೇಳಿ ಹಾಗೆ ಭೂಧಾತುವಿನಿಂದ ಭವ ಇಲ್ಲ ಪ್ರಕಾಶದಿಂದನೂ ಭಾ ಅಂತ ಮಾಡ್ಬೋದು. ಈ ವಿಧವಾಗಿ ಮಾಡಿದಾಗ ಭಾವನ ಅಂತ ಹೇಳಿದರೆ ಅಲ್ಲಿ ಒಂದು ವಿಗ್ರಹವಾಗಿ ಹೇಳಿದಾಗ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಬರುವ ಅವಕಾಶ ಇದೆ, ಆದ್ದರಿಂದ ಅದು ಸ್ವಲ್ಪ ಮತ್ತು ಹೇಳ್ತೀನಿ. ಭಯ ಜ್ಞಾನೇನ ವನ್ಯತೆ, ಭಯ ಅಂದರೆ ಭಯ ಫಿಯರ್ ಅಂತ ಅರ್ಥ ಅಲ್ಲಿ. ಇದು ಸಂಸ್ಕೃತದಲ್ಲಿ ಏನಾಗುತ್ತೆ ಅಂದರೆ ಭಾ ಅನ್ನುವ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ಫಿಮಿನೈನ್ ಜೆಂಡರ್. ಆವಾಗ ಏನಾಗುತ್ತೆ ಅಂದರೆ ಸೀತಾ ಸೀತಯ ರಮಾ ರಮಯ ಅದರಿಂದ ಇಂದ ಅಂತ ಹೇಳೋದಕ್ಕೆ ಅದು ಅಯ ಅಂತ ಸ್ತ್ರೀಲಿಂಗ ಆಕಾರ ಅಂತ ಶಬ್ದಕ್ಕೆ ರಮಾ ಅಂದರೆ ರಮಯ ಅಂತ ಹೇಳಿದಂತೆ ಭಾ ಅಂತ ಹೇಳಿದ್ರೆ ಭಯ ಅಂತ ಆಗತ್ತೆ ಅಷ್ಟೇ ಹೊರತು ಇದು ಭಯ ಫಿಯರ್ಗೆ ಸಂಬಂಧಪಟ್ಟು ಯಾವುದು ಇಲ್ಲಿ ಇಲ್ಲ. ಭಯ ಅಂದರೆ ಯಾವುದು ಭಯ ಫಿಯರ್ ಅಂತ ಅಲ್ಲ. ಭಯ ಅಂದರೆ ಭಾದಿಂದ, ಭಾ ಅಂದರೆ ಪ್ರಕಾಶದಿಂದ, ಇಲ್ಲ ಭಾ ಅಂದರೆ ಜ್ಞಾನ, ಭಾ ಅಂದರೆ ಜ್ಞಾನ ಪ್ರಕಾಶ ಇವೆಲ್ಲವೂ ಅರ್ಥಗಳಿದೆ. ಆದ್ದರಿಂದ ಭಾ ಅಂದರೆ ಪ್ರಕಾಶದಿಂದ ಇಲ್ಲ ಜ್ಞಾನದಿಂದ ಅಂಥೇಳಿ. ಸೊ ಆದ್ದರಿಂದ ಇಲ್ಲಿ ಭಯ ಅಂದರೆ ಭಾದಿಂದ ಜ್ಞಾನದಿಂದ ಅಂತ ಅರ್ಥ. ಅದಾದಮೇಲೆ ಭಾ ವನ ವನ್ಯತೆ ಹಿಂಸ್ಯತೆ, ಭಾ ಜ್ಞಾನೇನ ಹಿಂಸ್ಯತೆ ಅಂದರೆ ನಶ್ಯತೆ ನಾಶ ಅಂದರೆ ಜ್ಞಾನದಿಂದ ನಾಶ ಮಾಡುವವನು ಯಾರಾದರೆ ಜ್ಞಾನದಿಂದ ನಾಶ ಮಾಡ್ತಾನೋ ಅವನು ಅಂಥೇಳಿ. ಆದ್ದರಿಂದ ಇದು ಬಹುರೀಹಿ ಇದ್ದಂತೆ ಜ್ಞಾನದಿಂದ ನಾಶ ಯಾರಿಂದ ಆದರೆ ಜ್ಞಾನವನ್ನು ಉಪಯೋಗಿಸಿ ನಾಶ ಮಾಡಲ್ಪಡುತ್ತೆ. ಏನು ನಾಶವಾಗುವುದು? ಅಜ್ಞಾನ. ಜ್ಞಾನದಿಂದ ನಾಶವಾಗುವುದು ಅಜ್ಞಾನ. ಸೊ ಅಜ್ಞಾನ ನಾಶವಾಗತ್ತೆ ಅನ್ನೋದು ಅಜ್ಞಾನ ಅಧ್ಯಾಹಾರ. ಯಾಕಂದರೆ ಜ್ಞಾನದಿಂದ ನಾಶವಾಗುವುದು ಅಜ್ಞಾನವೇ. ಆದ್ದರಿಂದ ಜ್ಞಾನದಿಂದ ಯಾರಾದರೆ ನಾಶ ಮಾಡ್ತಾರೋ ಅವನು ಅಂತ ಹೇಳಿದಾಗ ಇದು ಭಗವಂತನಿಗೆ ಅನ್ವಯವಾಗುವಂತಹ ಶಬ್ದ. ಅಂದರೆ ಮಿಕ್ಕವರು ಕೂಡ ನಮ್ಮ ಜ್ಞಾನದಿಂದ ಅಜ್ಞಾನವನ್ನು ನಾಶ ಮಾಡ್ತಾರೆ. ಗುರುಗಳು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ, ದೇವತೆಗಳು ಮಾಡ್ತಾರೆ. ಆದರೆ ಅವರೆಲ್ಲರೂ ಅಸ್ವತಂತ್ರರಾಗಿ ಅಂದರೆ ಸ್ವತಂತ್ರೇನ ಅವರ ಒಳಗಿದ್ದು ಮಾಡುವವನು ಮೂಲತಃ ಪರಮಾತ್ಮ. ಪ್ರತಿಯೊಬ್ಬರಲ್ಲಿ ಗುರುವಲ್ಲಿ ಗುರುದೇವೋ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಅದೆಲ್ಲ ಹೇಳ್ತಾರೆ. ಅಲ್ಲಿ ಗುರು ಒಳಗೆ ಭಗವಂತ ನೆಲೆಸಿದ್ದು ಗುರು ಮೂಲಕವಾಗಿ ಮಾಡ್ತಾನೆ. ಆದ್ದರಿಂದ ಗುರುವೇ ಭಗವಂತ ಅಲ್ಲ, ಗುರು ಒಳಗೆ ಭಗವಂತ ಇದ್ದಾನೆ. ಹಾಗೆ ಭಯ ಜ್ಞಾನದಿಂದ ಅಜ್ಞಾನವನ್ನು ನಾಶ ಮಾಡುವವನು ಅನ್ನುವ ಅರ್ಥದಲ್ಲಿ ಭಾವನ ಅಂತ ಹೇಳಿ, ಅದಾದ ಮೇಲೆ ನಾವು ಮುಕ್ತರು, ಅದೇ ವಿಧವಾಗಿ ನಿತ್ಯ ಮುಕ್ತಲಾದ ಲಕ್ಷ್ಮೀದೇವಿ ಅವರೆಲ್ಲರೂ ಕೂಡ ಆಪ್ತಕಾಮರು, ಪ್ರಾಪ್ತಕಾಮರು. ಎಲ್ಲ ಇಚ್ಛೆಗಳು ಪೂರ್ಣವಾದರೂ ಕೂಡ ಅವರು ಏನು ಮಾಡ್ತಾರೆ, ಭಗವಂತನನ್ನು ಯಾವಾಗಲೂ ಕೀರ್ತನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಭಗವಂತನ ಉಪಾಸನೆ ಸೇ ಅವನ ವನ್ಯತೆ ಅಂದರೆ ಆ ವನ್ಯತೆ, ಭಾ ಆ ವನ್ಯತೆ, ಮುಕ್ತರಿಂದ ಚೆನ್ನಾಗಿ ಸೇವಿಸಲ್ಪಡುವವನು ಅನ್ನೋದು ಅದು ನಾವು ನೋಡಿದ್ದೀವಿ. ಆ ಮುಕ್ತರಿಂದ ಅಂತ ಹೇಳಿದಾಗ ಮುಕ್ತಳಾದಂತಹ ಲಕ್ಷ್ಮೀದೇವಿ, ಭಾ ಅನ್ನೋದು ಲಕ್ಷ್ಮಿಗೆ ಅನ್ವಯ ಮಾಡುವುದು. ಭಾ ಯಾವಾಗಲೂ ಪ್ರಕಾಶ ಕಾಂತಿಯಿಂದ ಕೂಡಿರುವವಳು ನಿತ್ಯ ಮುಕ್ತರಾದ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಿಂದಲೂ ಕೂಡ ಆ ವನ್ಯತೆ ಚೆನ್ನಾಗಿ ಸೇವಿಸಲ್ಪಡುವವನು. ಆದ್ದರಿಂದಲೂ ಭಗವಂತ ಭಾವನ ಆಗಿದ್ದಾನೆ. ಅದಾದ ಮೇಲೆ ಭಗವಂತ ಭಾ ಭಾತಿ ಭಾ ಆಮೇಲೆ ವನ ಅವನ. ಸೊ ಆದ್ದರಿಂದ ಭಾತಿ ಭಾ ಪ್ಲಸ್ ಅವನ, ಭಾ ಅಂದರೆ ಭಾತಿ, ಅವನಃ ಅವತಿ ರಕ್ಷತಿ ಅಂದರೆ ಜೀವರ ಹತ್ತರ, ನಮ್ಮ ಹೃದಯಾಕಾಶದಲ್ಲಿ ಏನಿಲ್ಲಸಿದ್ದು ನಮ್ಮ ಹತ್ತಿರ ಇದ್ದು ಎಲ್ಲರಿಗಿಂತಲೂ ಸಮೀಪದಲ್ಲಿ ಇದ್ದವನಾಗಿ ನಮ್ಮ ಹತ್ತರನೇ ಇದ್ದು ನಮ್ಮನ್ನು ರಕ್ಷಣೆ ಹತ್ತಿರ ಇರ್ತಾನೆ, ನಮ್ಮ ರಕ್ಷಣೆಯೂ ಮಾಡ್ತಾನೆ. ಆದ್ದರಿಂದ ಅವನು ಭಾವನ ಅಂದರೆ ಭಾತಿ ಜೀವಾನಾಂ ನಿಕಟೆ ಭವತಿ. ನಿಕಟೆ ಅನ್ನೋದು ಹತ್ತಿರ ಅನ್ನೋದು ಎಲ್ಲಿಂದ ಬಂತು ಅಂದರೆ ಇರ್ತಾನೆ ಭಗವಂತ ನಮ್ಮ ಜೊತೆಲಿ, ನಮ್ಮ ಜೊತೆಲಿ ನಮ್ಮ ಹತ್ತಿರ ಅತ್ಯಂತ ಸಮೀಪದಲ್ಲಿ ಇರುವವನು, ಎಲ್ಲ ಜೀವರಿಗೂ ಅತ್ಯಂತ ಸಮೀಪದಲ್ಲಿ ಇರುವವನಾಗಿದ್ದಾನೆ. ಆದ್ದರಿಂದ ಅವನು ಭಾ. ಆಮೇಲೆ ಅವತಿ ರಕ್ಷತಿ, ಅವರಕ್ಷಣೆ ಅನ್ನುವ ಧಾತುವು. ಆದ್ದರಿಂದ ಅವರಕ್ಷಣೆ ಅಂತ ತಗೊಂಡಾಗ ಆ ಧಾತು ಪಾಠ ಆವಾಗ ಅವತಿ ಕಾಪಾಡುವವನು, ರಕ್ಷಣೆ ಮಾಡುವವನು. ಅವನ ಶ್ರೀಪತಿರ ಪ್ರತಿ ಅಧಿಕೇಶಾದಿ ಭವಾದೇ ಕರುಣಾಪೂರ್ಣವರ ಪ್ರಚರಿತ ಜ್ಞಾಪಯಮೇತಿ ಅಂಥೇಳಿ ಅವನ ಅಂತ ಹೇಳಿ ಶ್ರೀಪತಿಯಾದ ಲಕ್ಷ್ಮೀನಾರಾಯಣನ್ನು ನಮ್ಮ ಆಚಾರ್ಯರು ದ್ವಾದಶಸ್ತೋತ್ರದಲ್ಲಿ ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಭಗವಂತನಿಗೆ ಅವನ ಅಂತ ಅಲ್ಲಿ ಕರೀತಾರೆ. ಆದ್ದರಿಂದ ಅವನ ಅಂದರೆ ರಕ್ಷಣೆ ಮಾಡುವವನೇ ಅಂಥೇಳಿ, ಆದ್ದರಿಂದ ಅವನ ಶ್ರೀಪತಿ ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಸೊ ಆದ್ದರಿಂದ ಅವನು ಅವನ, ಅವನು ಭಾ ಭಾ ಅವನ, ಆದ್ದರಿಂದ ಭಾವನ ಅಂಥೇಳಿ. ಅಷ್ಟೇ ಅಲ್ಲದೆ ಈ ಜೀವರ ಜೊತೆಲೇ ಇರ್ತಾನೆ, ಹತ್ತರನೇ ಇರ್ತಾನೆ, ಇವೆಲ್ಲವೂ ಎಲ್ಲಿಂದ ಬಂತು ಅದಕ್ಕೆ ಅಂದರೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸು, ಬೇರೆ 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 ಕಡೆ ಎಲ್ಲಿ ವಿಷಯಗಳು ಬಂತು ಅಂತ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಜೀವಸ್ಥೋ ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಗೀಯತೆ ಅಂಥೇಳಿ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅಂದರೆ ಭಗವಂತ ಪ್ರತಿಯೊಂದು ಜೀವನ ಒಳಗೆ ನೆಲೆಸಿ ಇದ್ದು, ಅದಕ್ಕೆ ಈಶ್ವರ ಸರ್ವಭೂತಾನಾಂ ಉದ್ದೇಶೇ ಅರ್ಜುನ ತಿಷ್ಠತಿ ಅಂತ ಅಲ್ಲಿಯೂ ಗೀತೆಯಲ್ಲಿ ಬರುತ್ತೆ, ಅನೇಕ ಸ್ಥಳಗಳಲ್ಲಿ ಬರುತ್ತೆ. ಭಗವಂತ ನಮ್ಮ ಒಳಗೆ ನೆಲೆಸಿದ್ದಾನೆ, ಸರ್ವಾಂತರ್ಯಾಮಿ ಅನ್ನುವುದು. ಆದ್ದರಿಂದ ಅವನು ಜೀವಸ್ಥನಾಗಿದ್ದಾನೆ. ಆದ್ದರಿಂದ ಭಾತಿ ಜೀವರ ಒಳಗಿದ್ದಾನೆ ಅನ್ನುವುದು, ಕ್ಷೇತ್ರಜ್ಞನಾಗಿ ಅವನಿದ್ದಾನೆ ಅನ್ನುವುದು ಇವೆಲ್ಲವೂ ಬರುತ್ತೆ. ಆದ್ದರಿಂದ ಭಗವಂತ ಭಾತಿ ಜೀವರ ಒಳಗಿದ್ದಾನೆ ಅಂತೇಳಿ. ಅಷ್ಟೇ ಅಲ್ಲದೆ ಭಗವಂತ ಪುರುಷರೂಪನಾಗಿ ಇದ್ದಾನೆ ಅನ್ನುವುದು ಭಾಗವತದಲ್ಲಿ ಭಾಗವತಾತ್ಮನಿಯಲ್ಲಿ ಅದು ಮೊದಲು ಹೇಳಿದ್ದು ಎರಡನೇ ಸ್ಕಂದ, ಇದು ಏಳನೇ ಸ್ಕಂದದಲ್ಲಿ ಬರುವಂತಹ ಮಾತು. ಶ್ವೇತೇ ಜೀವೇನ ರೂಪೇಣ ಪುರುಷೇಶು ಪುರುಷೋ ಹ್ಯಸು ಅಂತೇಳಿ, ಪುರುಷನಾಮಕನಾಗ ಪರಮಾತ್ಮ ಜೀವರ ಹೃದಯದ ಒಳಗೆ ಜೀವರ ಒಳಗೆ ನೆಲೆಸಿದ್ದಾನೆ. ಜೀವೇನ ರೂಪೇಣ, ಜೀವೇನ ರೂಪೇಣ ಸಹ ಅಂಥೇಳಿ, ಜೀವೇನ ರೂಪೇಣ ಅಂದರೆ ಜೀವನ ಜೊತೆಲಿದ್ದಾನೆ ಅಂದರೆ ಜೀವನ ಜೊತೆಲಿ ಇದ್ದಾನೆ, ಜೀವರೂಪದಿಂದ ಇದ್ದಾನೆ ಅಂತ ಅರ್ಥ ಬರುವ ಅವಕಾಶ ಇದೆ. ಆದ್ದರಿಂದ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಜೀವೇನ ರೂಪೇಣ ಪರಮಾತ್ಮ ಇರ್ತಾನೆ ಅಂದರೆ ಜೀವೇನ ರೂಪೇಣ ಸಹ ಅಂತ ನಾವು ಹಾಕ್ಕೋಬೇಕು. ಯಾಕಂದರೆ ಜೀವರೂಪದಲ್ಲಿ ಪರಮಾತ್ಮ ಇರ್ತಾನೆ ಅಂತಲ್ಲ, ಭಗವಂತ ಜೀವ ಜೊತೆಲಿ ಇರ್ತಾನೆ ಅಂಥೇಳಿ, ಜೀವನ ಸ್ವರೂಪದ ಜೊತೆಲಿ ಭಗವಂತ ಯಾವಾಗಲೂ ಇರ್ತಾನೆ, ಹತ್ತಿರ ಇರ್ತಾನೆ ಅಂಥೇಳಿ. ಆದ್ದರಿಂದ ಅದನ್ನು ಅದೇ ವಿಧವಾಗಿ ಗೀತಾ ತಾತ್ಪರ್ಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ತತ್ರ ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷತಿ ಸರ್ವದಾ ಅಂತ ಪದ್ಮಪುರಾಣದಿಂದ ಹೇಳುವಾಗ ಅಲ್ಲಿ ಕೂಡ ಭಗವಂತ ಜೀವನ ಜೊತೆಯಲ್ಲಿ ಇದ್ದು ಅವರ ರಕ್ಷಣೆ ಮಾಡ್ತಾನೆ ಅಂತ ಇದೇ ಅರ್ಥ. ಈ ಭಾ ಅವನ ಅಂದಾಗ ಈ ಅರ್ಥವನ್ನು ಕೊಡುವ ರೀತಿಯಲ್ಲಿ ಗೀತಾ ತಾತ್ಪರ್ಯದಲ್ಲಿ ಬರುವಂತಹ ವಿಷಯವಾಗಿದೆ. ಸೊ ಆದ್ದರಿಂದ ಭಗವಂತ ಎಲ್ಲರ ಜೀವರೊಳಗೆ ನೆಲೆಸಿರ್ತಾನೆ ಅನ್ನುವುದು ಹೇಳಿದ್ದಾರೆ. ಅದಾದ ಮೇಲೆ ಇನ್ನೊಂದು ಅರ್ಥ ಭಾ ಸಂಧಾನೆ ಅಂಥೇಳಿ, ಭಾಭಾ ಭಾಭ ಏಕಾಕ್ಷರ ಶ್ಲೋಕಗಳು ಹೇಳುವಾಗ ಆಚಾರ್ಯರ ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ನರಹರಿತರು ಭಾ ಸಂಧಾನೆ ಅಂತಲೂ ಒನ್ ಆಫ್ ದ ಮೀನಿಂಗ್ಸ್ ಕೊಟ್ಟಿದ್ದಾರೆ. ಆದ್ದರಿಂದ ಆ ಅರ್ಥ ತಗೊಂಡಾಗ ಭಗವಂತ ಭಾತಿ ಸಂಧತ್ತೆ ಜೋಡಿಸುವವನು, ಜೋಡಿಸುವವನಾಗಿದ್ದಾನೆ, ಆದ್ದರಿಂದ ಅವನು ಭಾ ಆಗಿದ್ದಾನೆ. ಮತ್ತು ಅವನೇನು ಮಾಡ್ತಾನಂದರೆ ಸ್ವಯಂ ನಿರ್ಲೇಪಃ ಸನ್ ಅವತಿ ಪ್ರಕಾಶತೆ ಇತಿ ಅವನಃ ಅಂಥೇಳಿ, ಅವದೀಪ್ತವು ಅನ್ನುವ ಧಾತುವನ್ನು ತಗೊಂಡು ಅಂದರೆ ಅವ ಪ್ರಕಾಶಿಸುವುದು, ಅವನು ಭಾ ಭಾತಿ ಸಂಧತ್ತೆ ಅವದೀಪ್ತವು ಪ್ರಕಾಶತೆ ಅಂಥೇಳಿ. ಆದ್ದರಿಂದ ಸ್ವಯಂ ನಿರ್ಲೇಪಃ ಸನ್ ಅವತಿ ಪ್ರಕಾಶತೆ ಇತಿ ಅವನಃ, ಇಲ್ಲಿ ಅವನಃ ಅಂದರೆ ರಕ್ಷಕ ಅನ್ನುವ ಅರ್ಥದಲ್ಲಿ ಅಲ್ಲದೆ ಪ್ರಕಾಶಕ ಅನ್ನುವ ಅರ್ಥದಲ್ಲಿ ಅವ ತಗೊಂಡು ಅವನು ಅವನನಾಗಿದ್ದಾನೆ ಅಂದರೆ ಪ್ರಕಾಶಿಸುತ್ತಾ ಇದ್ದಾನೆ. ಹೇಗೆ ಅಂದರೆ ಸಂಧಾನ ಮಾಡ್ತಾ, ಏನು ಸಂಧಾನ ಜೋಡಿಸುವುದು, ಏನು ಜೋಡಿಸ್ತಾ ಇದ್ದಾನೆ ಭಗವಂತ ಎಲ್ಲ ಜೀವರಾಶಿಗಳಿಗೆ, ಭಗವಂತ ಜೋಡಿಸುವುದು ಏನು ಅಂಥೇಳಿದರೆ ಅನೇಕ ವಿಧವಾದ ಜೋಡಿಸುವುದು ಇದೆ ಭಗವಂತ. ಒಂದು ರೀತಿಯಾಗಿ ಅನುಸಂಧಾನ ಮಾಡ್ಕೋಬಹುದಾಗಿದ್ದೇನೆಂದರೆ ಅವನು ಜೀವರು ಮಾಡುವಂತಹ ಕರ್ಮಗಳಿಗೆ ಫಲಗಳಿಗೆ ಲಿಂಕ್ ಕೊಡ್ತಾನೆ. ನಾವು ಯಾವುದೇ ಒಂದು ಕರ್ಮ ಮಾಡಿದರೆ ಅದಕ್ಕೆ ಅನುಗುಣವಾದ ಫಲ ಸಿಗುತ್ತೆ ಅಂತ ಕೇಳಿದ್ದೀವಿ. ಕರ್ಮಗಳಿಗೆ ಈ ಕರ್ಮ ಮಾಡಿದರೆ ಈ ಫಲ ಸಿಗುವುದು ನ್ಯಾಚುರಲ್ ಆಗಿಬಿಡ್ಬೇಕಲ್ಲ, ನಾವು ವಿ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್. ಆದರೆ ಕರ್ಮಗಳಾಗಲಿ ಫಲ ಆಗಲಿ ಜಡ ಪದಾರ್ಥಗಳು, ಅದನ್ನು ಜೋಡಿಸುವುದು ಯಾರು, ಯಾರು ಕಣ್ಣಿಗೆ ಕಾಣಿಸುವುದಲ್ಲ. ಈಗ ಒಂದು ವಸ್ತು ಇದ್ದರೆ ಆ ವಸ್ತು ಇಸ್ತುಕೊಂಡು ಜೋಡಿಸ್ಬೋದು ಈಸಿಯಾಗಿ. ಕಣ್ಣಿಗೆ ಕಾಣಿಸದೇ ಇರುವ ಕರ್ಮಗಳು, ಕಣ್ಣಿಗೆ ಕಾಣಿಸದೇ ಇರುವ ಫಲಗಳು, ಇವುಗಳನ್ನು ಜೋಡಿಸುವ ಸಾಮರ್ಥ್ಯ ಯಾರಿಗಿದೆ? ಭಗವಂತನಿಗೆ ಬಿಟ್ಟರೆ ಇನ್ನು ಯಾರಿಗೂ ಇಲ್ಲ. ಆದ್ದರಿಂದ ಮಿಕ್ಕವರು ಈಗ ವಾಯುದೇವರು ಮಾಡ್ತಾರೆ ಅಂದರೆ ಭಗವಂತನ ಆಜ್ಞೆಯಿಂದ, ಅವನ ಅನುಗ್ರಹದಿಂದ ಮಾಡ್ತಾರೆ. ಮಿಕ್ಕ ದೇವತೆಗಳು ಯಾರು ಮಾಡಿದರೂ ಭಗವಂತನ ಆಜ್ಞೆಯಿಂದ ಅನುಜ್ಞೆಯಿಂದ ಆ ಭಗವಂತನ ಅನುಗ್ರಹದಿಂದ ಎಷ್ಟು ಆಗಬೇಕು, ಭಗವಂತನ ಅನುಗ್ರಹ ಇರಬೇಕು, ಅನುಜ್ಞೆ ಪರ್ಮಿಷನ್ ಇರಬೇಕು, ಭಗವಂತನ ಗ್ರೇಸ್ ಇರಬೇಕು. ಸೊ ಅನುಗ್ರಹ ಅನುಜ್ಞ ಅಷ್ಟೇ ಅಲ್ಲದೆ ಆ ಭಗವಂತನ ಆಜ್ಞೆ ಎಲ್ಲವೂ ಇರಬೇಕು. ಪರ್ಮಿಷನ್, ಆರ್ಡರ್ ಆ್ಯಂಡ್ ಹೆಲ್ಪ್ ಅಸಿಸ್ಟೆನ್ಸ್ ಎಲ್ಲವೂ ಇರಬೇಕು. ಇದ್ದು ಮಿಕ್ಕ ದೇವತೆಗಳು ಮಾಡ್ತಾರೆ. ಆದ್ದರಿಂದ ಸಂಧಾನ, ಕರ್ಮಕ್ಕೆ ಕರ್ಮಕ್ಕೆ ಅನುಗುಣವಾದ ಫಲ, ಆ ಫಲಕ್ಕೆ ಎರಡಕ್ಕೂ ಸಂಧಾನ ಮಾಡಿ ಅವರವರು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಉಣಿಸುತ್ತಾನೆ ಅವನು. ಆದ್ದರಿಂದ ಇಂತಹ ಸಂಧಾನ ಮಾಡ್ತಾನೆ, ಆದ್ದರಿಂದ ಅವನು ಭಾ ಭಾ ಅವನ ಅನ್ನೋದು ಬರುವಂಥದ್ದು. ಅದಾದ ಮೇಲೆ ಇನ್ನೊಂದು ಭಗವಂತ ಭಾತಿ ಕೂರ್ಮಃ ಸನ್ ಮಂದರಸ್ಯ ಆಧಾರೋ ಭವತಿ ಇತಿ ಭ ಭ ಆಧಾರ ಭಾವೇ ಅವತಿ ಮಂದರಂ ಪರ್ವತರೂಪೇಣ ಪ್ರವಿಶತಿ ಇತಿ ಅವನಃ ಅವಪ್ರವೇಶಿ ಅಂಥೇಳಿ. ಇದು ಬಹಳ ಇಂಟ್ರೆಸ್ಟಿಂಗ್. ಏನಂದರೆ ಭಗವಂತ ಮಾಡಿದ ಅನೇಕ ಲೀಲೆಗಳು, ಅದ್ಭುತಗಳು ಮಾಡ್ತಾನೇ ಇರ್ತಾನೆ ಅವನು. ಒಂದೊಂದರ ಅನುಸಂಧಾನ ಈ ಶಬ್ದವನ್ನು ನೋಡಿದಾಗ ನಮಗೆ ಬರುವುದು. ಇಲ್ಲಿ ಭಗವಂತ ಕೂರ್ಮರೂಪದಲ್ಲಿರುವ ಭಗವಂತನ ರೂಪ ಚಿಂತನೆ, ಆದ್ದರಿಂದ ಭಾವನ ಅನ್ನೋದರಲ್ಲಿ ಭಗವಂತನ ಕೂರ್ಮರೂಪದ ಚಿಂತನೆಯನ್ನು ಮಾಡಬಹುದು. ಮುಂಚೆ ಹೇಳಿದ್ದು ನಾವು ಭಗವಂತನ ಒಂದು ಫಲ ನಿರ್ಣಾಯಕ ಸ್ವರೂಪದ ಚಿಂತನೆ ಮಾಡಿದ್ದೀವಿ ಮುಂದೆ ಪ್ರೀವಿಯಸ್ ಒನ್. ಈಗ ಅವನು ಮಾಡುವಂತಹ ಈ ಕೂರ್ಮರೂಪದಲ್ಲಿ ಅವನು ಮಾಡುವುದು ಅದನ್ನು ಹೇಗೆ ಹೇಳದೆ ಚಿಂತನೆ ಮಾಡುವುದು ಅಂತ ಹೇಳಿದರೆ, ಅವನು ಭಾತಿ ಅಂದರೆ ಆಧಾರ ಭಾ ಆಧಾರ ಭಾವೇ ಅಂಥೇಳಿ. ಭಾ ಅಂದರೆ ಸಪೋರ್ಟ್ ಕೊಡುವುದು, ಆಧಾರವನ್ನು ಕೊಡುವುದು ಅನ್ನುವ ಅರ್ಥ ಬರುತ್ತೆ. ಭಾ ಅಂದರೆ ಆಧಾರಭೂತನಾಗಿ ಇರುವುದು ಅನ್ನುವ ಅರ್ಥ ಭಾಗೆ. ಆಧಾರಭೂತನಾಗಿ ಇರುವುದು ಯಾವಾಗ ಭಗವಂತ ಆಧಾರಭೂತನಾಗಿ ಇದ್ದ? ಮಂದರ ಪರ್ವತವನ್ನು ಎತ್ತಿ ಹಿಡಿದ ಭಗವಂತ. ಆದ್ದರಿಂದ ಮಂದರಸ್ಯ ಆಧಾರೋ ಭವತಿ. ಮಂದರ ಪರ್ವತ ನಿಮಗೆಲ್ಲರಿಗೂ ಗೊತ್ತಾದಂತೆ ಸಮುದ್ರ ಮಥನ ಸಮಯದಲ್ಲಿ ಮಂದರ ಪರ್ವತ ನೀರಿನಲ್ಲಿ ಮುಳುಗೋಗ್ತಾ ಇದ್ದರೆ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಆ ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಕೂರ್ಮರೂಪ ಧಾರಣೆ ಮಾಡಿ ಎತ್ತಿ ಹಿಡಿದ. ಆದ್ದರಿಂದ ಅವನು ಮಂದರಸ್ಯ ಆಧಾರೋ ಭವತಿ ಇತಿ ಭಾ. ಸೊ ಆದ್ದರಿಂದ ಭಾತಿ ಕೂರ್ಮಃ ಸನ್ ಕೂರ್ಮಾವತಾರ ತಗೊಂಡು ಮಂದರ ಪರ್ವತಕ್ಕೆ ಆಧಾರವಾಗಿ ಇದ್ದ, ಆದ್ದರಿಂದ ಅವನು ಭಾ ಆಧಾರ ಭಾವ ಅನ್ನೋ ರೀತಿಯಲ್ಲಿ ಕೂರ್ಮರೂಪನಾಗಿ ಮಂದರ ಪರ್ವತವನ್ನು ಎತ್ತಿ ಹಿಡಿದ. ಅದಾದ ಮೇಲೆ ಮಂದರ ಪರ್ವತದ ಒಳಗೆ ತಾನು ಪ್ರವೇಶ ಮಾಡಿ ಆ ಮಂದರ ಪರ್ವತಕ್ಕೆ, ಯಾಕಂದರೆ ಮಂದರ ಪರ್ವತ ಆ ಮಥನ ಮಾಡುವಾಗ ಮಂದರ ಪರ್ವತವರೇ ಪುಡಿ ಪುಡಿ ಆಗುವ ಅವಕಾಶವೂ ಇದೆ. ಹಾಗಲ್ಲದೆ ಮಂದರ ಪರ್ವತ ಒಳಗೆ ಪ್ರವೇಶ ಮಾಡಿ ಒಂದು ರೂಪದಿಂದ ಅನಂತಾನಂತ ರೂಪಗಳು ಭಗವಂತಂದು, ಹಾಗೆ ಮಂದರ ಪರ್ವತದ ಒಳಗೆ ಪ್ರವೇಶ ಮಾಡಿ ಅದನ್ನು ಭಗವಂತ ರಕ್ಷಣೆ ಮಾಡ್ತಾ ಇದ್ದ. ಅದರೊಳಗೆ ಪ್ರವೇಶ ಮಾಡುವುದು, ಪ್ರವೇಶ ಮಾಡಿ ಅದನ್ನು ರಕ್ಷಣೆ ಮಾಡುವುದು, ಅದರಿಂದ ಪ್ರವೇಶ ಮಾಡಿದ್ದಾನೆ ಅನ್ನುವ ಅರ್ಥ ತಗೊಂಡಾಗ ಅವ ಪ್ರವೇಶೇ ಅಂತ, ಅವ ಅನ್ನುವ ಧಾತುವಿಗೆ ಪ್ರವೇಶ ಮಾಡುವುದು. ಮಂದರ ಪರ್ವತಕ್ಕೆ ಆಧಾರವಾಗಿ ಕುರ್ಮರೂಪನಾಗಿ ನಿಂತ ಇನ್ನೊಂದು ರೂಪದಲ್ಲಿ ಮಂದರ ಪರ್ವತದ ಆಕಾರದಲ್ಲಿ ಅದೇ ರೂಪದಲ್ಲಿ ಇದ್ದು, ಪರ್ವತ ರೂಪದಲ್ಲಿ ಇದ್ದು ಅದರ ಒಳಗೆ ಪ್ರವೇಶ ಮಾಡಿ ಅದನ್ನು ಗಟ್ಟಿಯಾಗಿ ನಿಲ್ಲುವಂತೆ, ಅಷ್ಟು ಮಥನ ಮಾಡಿದಾಗ ಅದಕ್ಕೆ ಏನೂ ಆಗದೇ ಇರುವಂತೆನೂ ಭಗವಂತ ಅನುಗ್ರಹ ಮಾಡ್ತಾ ಇದ್ದ. ಆದ್ದರಿಂದ ಅವನು ಅವ ಪ್ರಕಾಶ ಪ್ರವೇಶಿ ಅಂತಕೊಂಡಾಗ ಪ್ರವಿಶತಿ ಪರ್ವತ ರೂಪೇಣ ಪ್ರವಿಶತಿ ಮಂದರಂ ಅಂಥೇಳಿ ಈ ವಿಧವಾಗಿ ಭಾವನ ಅನ್ನುವ ಅರ್ಥವನ್ನು ನಾವು ನೋಡ್ಬೋದು. ಸೊ ನಾನು ಇಲ್ಲಿಗೆ ನಿಲ್ಲಿಸಿಬಿಟ್ಟು ಇದನ್ನೇ ನಾನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಸೊ ದಟ್ ನಾನು ಫ್ರೀಯಾಗಿ ಹೇಳ್ತಾ ಇರ್ತೀನಿ ಅಂದರೆ ಪ್ರಿಪೇರ್ಡ್ ಅಲ್ಲಕ್ಕೋಸ್ಕರ ಅದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಬರದೇ ಇರ್ಬೋದು. ಇಂಗ್ಲೀಷ್ನಲ್ಲಿ ಹೇಳಿದ್ದು ಕೆಲವು ಕನ್ನಡದಲ್ಲಿ, ಕನ್ನಡದಲ್ಲಿ ಕೆಲವು ಇಂಗ್ಲೀಷ್ನಲ್ಲಿ ಇಲ್ಲದೇ ಇರ್ಬೋದು. ಸೊ ಐ ಜಸ್ಟ್ ಟ್ರಾನ್ಸ್ಲೇಟ್. ಸೊ ನಾವು